நாம்னா ஸ்வேன சதா நிரஸ்த புஹகம் சத்யம் பரம் தீமஹி சிருஷ்டிஸ்தித்யப்யேஹா ஏதிருஷிதமோ பந்த மோக்ஷாச்ச யஸ்மாத் அஸ்ய ஸ்ரீ ப்ரஹ்ம ருத்ர ப்ரஹுதி சுர நர த்ரீஷ சத்ராத்மகஸ்ய விஷ்ணோர் வ்யஸ்தாஸ்தமஸ்தாஹ சகல குண நிஹி சர்வ தோஷ வ்யவேத குருநானந்தோ அவ்யயோ யோ குருரபி பரமஹ சிந்தயேதம் மகாந்தம் தம்மஹம் அஜம் அனந்தம் ஆத்மதந்திரம் ஜகதுதய ஸ்திதி சம்யமாத்மசக்திம் த்யுபதிபிஹி அஜசக்ர சங்கராத்யைஹி துரவசிதஸ்தவம் அச்சுதம் நதோஸ்மி. அது அர்த்தம் ஒதிதில குரு நமஸ்காரானந்தரம் ததுபதிஷ்டஸ்வரூபம் ஸ்ரீ நாராயணம் நமதி தமிதி தம் தம் அச்சுதம் நதஹ அஸ்மி. ಅಚ್ಯುತನೇ ನಮಸ್ಕಾರ ಮಾಡ್ತೇನೆ ಅಲ್ಲೇ ಕಾಲ. ಅಚ್ಯುತನ ಯಾಕೆ ನಮಸ್ಕಾರ ಮಾಡ್ತೀರಿ ಅಂದರೆ ಅಚ್ಯುತ ಅದಕ್ಕೆ ನಮಸ್ಕಾರ ಮಾಡ್ತೇನೆ ಅಂತ. ಅಚ್ಯುತ ಅಚ್ಯುತ ಅಂದರೆ ನಿತರಾದವನು ಅದಕ್ಕೆ ಮಾಡ್ತೇನೆ. ಅರ್ಥ ಆಯ್ತಾ? ಅದಕ್ಕೆ ಎಚ್ಚೆತ್ತಿರು ಕಂಡೆ ಮನವೇ ನಮ್ಮ ಅಚ್ಯುತನಾಂಗ್ರಿಯ ನೆನೆ ಕಂಡೆ ಮನವೇ. ಉಳಿದೆಲ್ಲ ಚ್ಯುತಿಯಾಗ ಪದಾರ್ಥಗಳು, ಅದನ್ನ ಹಿಡಿಬೇಡ. ಅಚ್ಯುತ ಎಂದು ಚ್ಯುತಿಯಾಗೋದಿಲ್ಲ. ಇವನ್ನ ಹಿಡಿ, ಪರ್ಮನೆಂಟ್ ಅಬ್ಸೊಲ್ಯೂಟ್ ಪರ್ಮನೆಂಟ್ ಅಂದರೆ ಪರಮಾತ್ಮ ಒಬ್ಬನೇ, ಗೊತ್ತಾ? ಹಾಂ, ಚ್ಯುತಿ ಅಂದರೆ ನೀವೇ ಹೇಳಿ, ಚ್ಯುತಿ ಬರಲಿಲ್ಲ, ದೋಷ ಅದು. ಅಚ್ಯುತ ದೋಷರಹಿತ, ಚ್ಯುತಿ ಅನ್ನೋದು ನ್ಯೂನತೆ. ನ್ಯೂನತೆ ನಾಲ್ಕು: ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿರ ಅನಿತ್ಯತ, ಕಥ ಅಪೂರ್ಣತ, ನಾಶ ಚತುರ್ವಿಧಸ್ತೇಷಾಂ. ಗೊತ್ತಾಯ್ತಾ? ವಿಷ್ಣುವಿಗೇನಿಲ್ಲ, ತದಭಾವೋ ಹರೇ ಸದಾ, ಒಂದು ಚೂರು ದೋಷನೂ ದೇವರಿಗಿಲ್ಲ. ಏನದು ಮದ್ದೇನು ಹೇಳಿದರು? ಏನೇನು ದೋಷಗಳಿದೆ? ಫಸ್ಟು ಮೊದಲೇದಾಗಿ ಅನಿತ್ಯತ್ವಂ, ಒಂದು ದೋಷ ಅನಿತ್ಯತ್ವ ಅನ್ನೋ ದೋಷ. ಫಸ್ಟ್ ಕ್ಲಾಸ್ ಜಾಬು ಅನಿ ಫಾರ್ ಜಸ್ಟ್ ಒನ್ ಇಯರ್ ಅಷ್ಟೇ, ಮುಗಿದೋಯ್ತು, ಮುಗಿದು, ಕತೆ ಮುಗಿದು. ಅನಿತ್ಯತ್ವಂ. ಎರಡನೇದೇನು? ದೇಹ ಹಾನಿ, ದೇಹ ಕಳ್ಕೊಳ್ಳೋದು. ಅದೇನದು? ಅದೊಂದು ದೋಷ, ದೇಹ ಹೋಗಿಬಿಡುತ್ತೆ, ಪೋಸ್ಟ್ ಹೋಗುತ್ತೆ, ಅಬಾಲಿಷ್ ಮಾಡಿದ್ರೆ ಹೊರಟೋಯ್ತು. ಆಮೇಲೆ ಅದೊಂದೇನದು? ಚ್ಯುತಿ, ದುಃಖ ಪ್ರಾಪ್ತಿ ಒಂದು ಚ್ಯುತಿ. ಆಮೇಲೆ ಅಪೂರ್ಣತ, ಪೂರ್ಣತೆ ಇಲ್ಲ ಒಂದು ಚ್ಯುತಿ. ಎಲ್ಲ ಶಾಸ್ತ್ರದ ವೈಶಿಷ್ಟ್ಯ ಏನು ಅಂದರೆ, ಎಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿರ್ತಾರೆ, ಪ್ರತಿಯೊಂದು ಕೂಡ ಸಿಸ್ಟಮೆಟಿಕ್, ಯಾವುದು ಮತ್ತೆ ನಾವು ತೆಗಿಲಿಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಅನಿತ್ಯತ್ವ ಇದೆ. ಜೀವರಿಗೇನಿದೆ ಈಗ ಅನಿತ್ಯತ್ವ ಇದೆಯಾ? ಜೀವರಿಗೆ ಅನಿತ್ಯತ್ವ ಇದೆಯಾ? ಅನಿತ್ಯತ್ವ ಇಲ್ಲ, ನಿತ್ಯತ್ವ ಇದೆ. ಆದರೆ ಜಡ ಪದಾರ್ಥಕ್ಕೇನಿದೆ? ಅನಿತ್ಯ, ಘಟ ಇದೆ, ಘಟ ಹೋಯಿತು. ಆದರೆ ದೇಹಕ್ಕೆ ಅನಿತ್ಯತ್ವ ಇದೆ, ದೇಹಕ್ಕೆ ಅನಿತ್ಯತ್ವ, ಜೀವಿಗೆ ಅನಿತ್ಯತ್ವ ಇಲ್ಲ. ಜಡ ಪದಾರ್ಥಕ್ಕೆ ಅನಿತ್ಯತ್ವ ಇದೆ, ಅನಿತ್ಯತ್ವ ದೇಹ ಹಾನಿ. ಜೀವನಿಗೇನಿದೆ? ದೇಹ ಹಾನಿ ಇದೆ. ದುಃಖ ಪ್ರಾಪ್ತಿಯಂತೂ ನಿತ್ಯ, ನಿತ್ಯದ ವಿಚಾರ. ದುಃಖ ಪ್ರಾಪ್ತಿ ಇದ್ದೇ ಇದೆ. ದುಃಖ ಜೀವ ಇವತ್ತು ದುಃಖಿನಃ, ಮೂರು ಬಂದೋಯ್ತು. ಎಲ್ಲಿಂದ ಶುರುವಾಯ್ತಿದೋ? ಎಲ್ಲ ಜನಗಳಿಗೂ, ಎಲ್ಲ ಜೀವನಿಗೂ ಸಂಬಂಧಪಟ್ಟ ವಿಚಾರ ಇದೆ. ಆಮೇಲೆ ಅಪೂರ್ಣತ ಯಾರಿಗಿದೆ? ಅದು ಮಹಾಲಕ್ಷ್ಮಿಗೂ ಇದೆ ಅಪೂರ್ಣತ ದೋಷ, ಮಹಾಲಕ್ಷ್ಮಿಗೂ ಇದೆ. ಯಾಕೆ? ಸ್ವಾತಂತ್ರ್ಯ ಇಲ್ಲಲ್ಲ ಅದು. ಈ ನಾಲ್ಕು ದೋಷ ಇಲ್ದಿರೋದು ಯಾರದು? ಒಬ್ಬನೇ. ಆದರೆ ದೇವರ ಅರ್ಥ ಮಾಡೋದು ಸುಲಭ ಆಯ್ತು. ಈಗ ಈ ಅಂಗದಲ್ಲಿ ದೇವರನ್ನ ಅರ್ಥ ಮಾಡಿಕೊಂಡ್ರೆ ಹರಿಸರ್ವತ್ತು ಅಂತ ಅರ್ಥ ಆಗ. ಗಾಡ್ ಈಸ್ ಗ್ರೇಟ್. ಯಾಕೆ? ಯಾವ ಚ್ಯುತಿನೂ ಅವನಿಗಿಲ್ಲ, ಅದರಿಂದಾಗಿನೇ. ಅರ್ಥ ಆಯ್ತಾ? ಅದಕ್ಕೋಸ್ಕರ ತಮ್ ಅಚ್ಯುತಂ ನತೋಸ್ಮಿ ಅಂತ, ಅಚ್ಯುತನನ್ನ ನಾನು ನಮಸ್ಕಾರ ಮಾಡ್ತೇನೆ. ಆದರೆ ದೇಹನಾಶ, ದೇಹನಾಶ ಇದೆಯಲ್ಲ ದೇವರಿಗೆ, ಏನಿಲ್ಲ ದೇವರಿಗೆ, ದೇಹನಾಶನೂ ಇಲ್ಲ, ಜೀವನ ಸ್ವರೂಪ ನಾಶನೂ ಇಲ್ಲ. ಅದು ಯಾರು ದೊಡ್ಡವರಾದ್ರೆ? ಈಗ ಯಾರು ದೊಡ್ಡವರಾದ್ರೆ? ದೇಹನಾಶ ಇದೆ ಜೀವನಿಗೆ. ಎಷ್ಟು ದೇಹಗಳಿದೆ ಈ ಮಧ್ಯೆ? ಒಂದು ಸಾಧ ಹಾಗಿದ್ದರೆ ಇನ್ನೊಂದು ತಗೊಂಡು. ಈ ದುರ್ಯೋಧನಿಗೂ ಅಸ್ತಿತ್ವ ಇದೆ, ದೇವರಿಗೂ ಅಸ್ತಿತ್ವ ಇದೆ, ಸಾದೃಶ್ಯ ಬಂತಲ್ಲ. ಅಂತ ಸಾದೃಶ್ಯಕ್ಕೆ ಏನಂತಾರೆ? ಅಂತ ಸಾದೃಶ್ಯ ಸಾಮ್ಯಕ್ಕೆ ಕಾರಣ ಆಗೋದಿಲ್ಲ. ಗೊತ್ತಾಯ್ತಾ? ಒಬ್ಬ ವಿದ್ಯಾರ್ಥಿ ಬಂದ, ನಾನು ನನಗೂ ಎರಡು ಕಾಲು, ಅವನಿಗೆ ಎರಡು ಕಾಲು, ನನಗೆ ಪಾಸ್ ಮಾಡಿಲ್ಲ ಅಂದ್ರೆ ಏನು ಮಾಡಬೇಕು? ಎರಡು ಕಾಲು ಇರಬೇಕು ಅನ್ನೋದು ಯಾವುದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ? ಪಾಸ್ ಆಗಲಿಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಬಟ್ ಸ್ಟೂಡೆಂಟ್ ಇದೆ, ಸ್ಟೂಡೆಂಟ್ ಅಂಬದು ಉಪಯೋಗಕ್ಕೆ ಬರೋದು ಸ್ಟೂಡೆಂಟ್ ಎಲಿಜಿಬಿಲಿಟಿ ಅಲ್ಲ. ಅದು ಸ್ಟೂಡೆಂಟ್ ಎಲ್ಲ ಪಾಸ್ ಆಗಬೇಕು ಅಂದರೆ ಎಲ್ಲರೂ ಪಾಸ್ ಆಗಬೇಕಾಗುತ್ತೆ. ಸ್ಟೂಡೆಂಟ್ ಎಲಿಜಿಬಿಲಿಟಿ ಬೇರೆ, ಸ್ಟೂಡೆಂಟೇ ಅಲ್ಲ ಅವನು, ಕ್ವಾಲಿಫಿಕೇಷನ್ ಬೇರೆ. ಅವನು ಹುಡುಗ ಹೌದು, ಸ್ಟೂಡೆಂಟ್ ಅಲ್ಲ. ಸ್ಟೂಡೆಂಟ್ ಹೌದು, ಆ ಕ್ಲಾಸ್ನವನಲ್ಲ. ಕ್ಲಾಸ್ನವನದು ಮೆರಿಟೆಡ್ ಅಲ್ಲ. ಎಲ್ಲ ತಾರತಮ್ಯ ಬರೋಕ್ಕೆ ಶುರುವಾಗುತ್ತೆ. ಸೊ ಯಾವುದೋ ಒಂದು ಸಾಮ್ಯ ಇದ್ದ ಮಾತ್ರಕ್ಕೇನೆ ಅದು ಯಾವುದಕ್ಕೆ ಈಕ್ವಲ್ ಆಗೋದಿಲ್ಲ? ಈಗ ಸ್ವರೂಪಕ್ಕೆ, ಸ್ವರೂಪ ಸಾಮ್ಯಕ್ಕೂ ಉಪಯೋಗ ಬರೋದಿಲ್ಲ. ಅವರು ದೇಹನಾಶ ಇದೆ, ಒಂದ್ಸರಿ ದೇಹ ಬಿಡಬೇಕು ಅವರು. ಹಾ, ಅದೇ ಹೇಳಿದ್ದು, ಬ್ರಹ್ಮದೇವರು ಕೂಡ ದೇಹ ಬಿಡಬೇಕು, ಮತ್ತೆ ಮುಕ್ತಿಗೆ ಹೋಗ್ಬೇಕಲ್ಲ. ಆದ್ದರಿಂದ ಇಬ್ಬರಿಗೂ ಏನಿದೆ? ಆದರೆ ದೇಹನಾಶದಲ್ಲಿ ವೆರೈಟಿ ವ್ಯತ್ಯಾಸ ಭಾರಿ ಇದೆ. ಆದರೆ ಕಾನ್ಸೆಪ್ಟ್ ಇದೆ, ದೇಹನಾಶ ಕಾನ್ಸೆಪ್ಟ್ ಅವರಿಗೂ ಇದೆ. ಅರ್ಥ ಆಯ್ತಾ? ಅನಿತ್ಯತ್ವ ದೇಹ ದುಃಖಪ್ರಾಪ್ತಿ ಇದೆಯಾ ವಾಯುದೇವರಿಗೆ ಅಂತ ಪ್ರಶ್ನೆ ಬಂದರೆ ಉತ್ತರ ಕೊಟ್ಟಿದ್ದಾರೆ, ದುಃಖಪ್ರಾಪ್ತಿ ಇಲ್ಲ. ಆದರೆ ಏನಿದೆ? ಬ್ರಹ್ಮ ಪದವಿ ಬಂದಿಲ್ಲ ಅಂಬೋ ಒಂದು ನ್ಯೂನತೆ ಇದೆ. ಮತ್ತೆ ಇನ್ನೇನಿಲ್ಲ, ರುಜುವಿನಾಮ್ ಏಕಯೇವಾಸ್ತಿ ಪರಮೋತ್ಸಾಹ ವರ್ಜನ. ಪರಮೋತ್ಸಾಹ ವರ್ಜನ ಅನ್ನೋ ಒಂದು ಡಿಫೆಕ್ಟ್. ಅದೆಂಥದ್ದು ನೆಗೆಟಿವ್ ಡಿಸ್ಕ್ವಾಲಿಫಿಕೇಶನ್, ಪಾಸಿಟಿವ್ ನೆಗೆಟಿವ್ ಡಿಸ್ಕ್ವಾಲಿಫಿಕೇಶನ್. ಇದು ಪಾಸಿಟಿವ್ ಡಿಸ್ಕ್ವಾಲಿಫಿಕೇಶನ್ ಉಳಿದವರಿಗಿದೆ, ನೆಗೆಟಿವ್ ಇದೆ ಅವರಿಗೆ, ಆ ದೋಷ ಇಲ್ಲ. ಮಹಾಲಕ್ಷ್ಮಿಗೆ ಅದೂ ಇಲ್ಲ, ಆದರೆ ಅಪೂರ್ಣತ ಮಾತ್ರ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟೆಷ್ಟು ತಾರತಮ್ಯ ಕ್ಲಿಯರಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ ಟರ್ಮ್ಸ್ ಎಲ್ಲ, ಆ ಟರ್ಮ್ಸ್ ಎಷ್ಟು ಇಂಪಾರ್ಟೆಂಟ್, ಕಾನ್ಸೆಪ್ಟ್ ಭಾರಿ ಇಂಪಾರ್ಟೆಂಟ್. ದೇವರಿಗೆ ಅದು ಯಾವುದೂ ಇಲ್ಲ. ಅದೇ ಹೇಳಿ ದೇಹ ಬಿಡ್ತಾರೆ ಅನ್ಬೇಕು ಅವರು, ಆಮೇಲೆ ಮತ್ತೆ ಅದನ್ನು ಬಿಡಬೇಕಲ್ಲ, ಅದನ್ನು ಬಿಟ್ಟು ಮೋಕ್ಷಕ್ಕೆ ಹೋಗೋದು. ದೇವರಿಗೆ ಆ ಪ್ರಶ್ನೆ ಇನ್ನೆಂದೂ ಬರಲ್ಲ, ಎಷ್ಟು ದೇಹ ವ್ಯತ್ಯಾಸ ಇಲ್ಲ, ಆದರೆ ಅಪೂರ್ಣತ ಮಾತ್ರ ಅವ್ರಿಗಿರೋದು. ಎಷ್ಟು ಬಿಡ್ತಾರೆ ಆಮೇಲೆ, ಅದು ಒಂದ್ಸತಿ ಬಿಡ್ತಾರೆ ಅವರೆಲ್ಲ. ಹನುಮದ್ ರೂಪ ಇದೆ, ಭೀಮರೂಪ ಇದೆ, ಭೀಮರೂಪ ಬಿಟ್ಟು ಒಂದು ಸ್ಪಷ್ಟ ಮಹಾಭಾರತ ಹೇಳುತ್ತದೆ. ಮಹಾಪ ದೇಹತ್ಯಾಗ, ಭೀಮಸೇನ ದೇಹತ್ಯಾಗ ಮಾಡಿದ ಸ್ಥಳ ಅಂತಲೇ ತೋರಿಸ್ತಾರೆ. ಸ್ವಚ್ಛ ಸ್ವಚ್ಛಂದ ಮೃತ್ಯು ವಾಯುಸ್ತುತಿ ಹೇಳುತ್ತದೆ. ವಾಯುದೇವರಿಗೆ ಮೃತ್ಯು ಇದೆ, ಆದರೆ ನಮ್ಮಂತೆ ಅಲ್ಲ. ಸ್ವಚ್ಛಂದ ಛಂದ ಸ್ವಚ್ಛಂದ ಮೃತ್ಯು, ವಿಶ್ವವಾಗಿ ವರದಿಂದ ಬಂದಿತ್ತು, ನ್ಯಾಚುರಲ್ ಆಗಿದೆ, ನೋವಿನ ಹೆಸರು ಕೂಡ ಇಲ್ಲ. ಚಿಕ್ಕ ಮಗು ಶರ್ಟ್ ಬಿಚ್ಚೋದು ಬೇರೆ, ಗೊತ್ತಾಯ್ತಾ? ಟೈಟ್ ಆದ ಕೈ ಸಿಕ್ಕೋಬಿಟ್ಟಿದೆ, ಕಟ್ ಮಾಡಿ ತೆಗಿಬೇಕು, ಆ ರೀತಿ ಬೇರೆ. ಜಸ್ಟ್ ಸೆಲ್ಲ ತೆಗೆದು ಬಿಸಾಕ್ಬಿಟ್ರೆ ಆಗ ನೋವಾಗತ್ತಾಗ ಏನು ನೋವಿಲ್ಲ. ಆಯಮಾನ ಈಗಂತ ತೆಗೆದಾಕ್ಬಿಡ್ಬೋದು. ಅದು ಹಾಗಾದ್ರೆ ಸೈ ಟೈಟ್ ಹಾಕಿ ಮೇಲೆ ಕೋಟು ಟೈ ದೂರ ಕಟ್ಕೊಂಡ್ಬಿಟ್ಟಿದ್ದಾರೆ, ಬೆಂಕಿ ಹಚ್ಚಿಬಿಟ್ಟಿದೆ, ಏನು ಮಾಡಬೇಕು ಅವ್ರ ವ್ಯವಸ್ಥೆ? ಈಗ ಹೋಗಿದ ಬಿತ್ತು ಹತ್ತಿ ಸುಟ್ಟೋಗ್ಬಿಟ್ಟಿರ್ತಾರೆ. ಹಾಗೆ ಇವ್ನು ಹೀಗೆ ತೆಗೆದ್ರೆ ಏನಾಗೋದಿಲ್ಲ, ತೋಗಾಕಡೆ ಸ್ಯಾಟಿ ಬಿಸಾಕಿರಲ್ಲ ವ್ಯಾಸರಾದ್ರೆ ಹಾಗೆ ಏನಾಗದೆ. ಅದರಲ್ಲಿ ತಾರತಮ್ಯ ಇದೆ, ಬಂಧನದಲ್ಲೂ ತಾರತಮ್ಯ ಇದೆ. ತಮಹಮಜಮನಂತಮಾತ್ಮತಂತ್ರ ಜಗದುದಯ ಸ್ಥಿತಿ ಸಂಯಮಾತ್ಮಶಕ್ತಿ ದ್ಯುಪತಿಭಿಃ ಅಜಶಕ್ರ ಶಂಕರಾದ್ಯೈಃ ದುರವಸಿತಸ್ತವಂ ಅಚ್ಯುತಂ ನತೋಸ್ಮಿ. ಗುರು ನಮಸ್ಕಾರಾನಂತರಂ ತದುಪದಿಷ್ಟ ಸ್ವರೂಪಂ ಶ್ರೀ ನಾರಾಯಣ ನಮತಿ ತಮಿತಿ. ಗುರುಗಳಿಗೆ ನಮಸ್ಕಾರ ಮಾಡಿದ ಮೇಲೆ ಗುರುಗಳಿಂದ ಉಪದಿಷ್ಟವಾದಂಥ ಭಗವತ್ ಸ್ವರೂಪವನ್ನು ಚಿಂತನೆ ಮಾಡ್ತಾ ನಮಸ್ಕಾರ ಮಾಡ್ತಾರೆ. ಯೋ ಭಾಗವತಸ್ಯ ಆದ್ಯಪದ್ಯಮಾರಭ್ಯ ಪ್ರತಿಪಾದಿತಃ ತಂ ನತೋಸ್ಮಿ ಇತಿ ಅನ್ವಯ. ತಂ ಅಚ್ಯುತಂ ಅಂತ ಹೇಳಿದರಲ್ಲ, ಆ ಅಚ್ಯುತ ಅಂದರೆ ಯಾವ ಅಚ್ಯುತ? ಭಾಗವತ ಮೊದಲೇ ಶ್ಲೋಕದಿಂದ ಹಿಡಿದು ಈವರೆಗೂ ಕೂಡ ಯಾರ ಬಗ್ಗೆ ಹೇಳಿದ್ದಾರೆ ಅಂಥ ಅಚ್ಯುತಿ ನಮಸ್ಕಾರ. ಭಾಗವತ ಪ್ರತಿಪಾದ್ಯ ಅವನು ಅಂದಮೇಲೆ ಥ್ರೋಔಟ್ ಏನದು? ದೇವರು ಮಹಿಮೆನೇ, ಬೇರೆ ಅಲ್ಲ. ನತೋಸ್ಮಿ ಇತ್ಯನ್ವಯ ಜಗದುದಯಾದಿಷು ಆತ್ಮಶಕ್ತಿಂ ಸ್ವರೂಪ ಶಕ್ತಿಂ. ಜಗದುದಯ ಜಗತ್ತಿನ ಸೃಷ್ಟಿ, ಉದಯ ಪದ ಎಲ್ಲಿ ಬಂದಿದೆ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋ ನಿಯತಿ ಪ್ರದಾಯ. ಜ್ಞಾಪಕ ಬಂದರೆ ನಮಗಿದು ಚೆನ್ನಾಗಿರ್ತದೆ, ಅದು ಗಟ್ಟಿ ಆಗುತ್ತೆ. ಸಿಮಿಲರ್ ಪದಗಳನ್ನ ತಷ್ಟಷ್ಟ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಉದಯ ಅಂದರೆ ಸೃಷ್ಟಿ, ಅಂದರೆ ಸೃಷ್ಟಿ ಮಾಡೋದು. ಜಗದುದಯಾದಿಷು ಆತ್ಮಶಕ್ತಿಂ ಸ್ವರೂಪ ಶಕ್ತಿಂ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತಾನೆ, ಇನ್ನೊಬ್ಬ ಹೆಲ್ಪ್ ತಗೊಳ್ಳೋದಿಲ್ಲ. ಆತ್ಮಶಕ್ತಿಂ ಸ್ವರೂಪ ಶಕ್ತಿ ದೇವರದ್ದು, ಇನ್ನು ಸ್ವತಂತ್ರನಾದ್ದರಿಂದ ಎಲ್ಲ ಮಾಡ್ತಾನೆ ಅನ್ನೋದೇ ಭಾರಿ ಗ್ರೇಟು. ಆದರೆ ಏನು ಬೇಕು ಜೊತೆಗೆ? ಇಂಡಿಪೆಂಡೆನ್ಸ್ ಬೇರೆ ಇದೆ, ಇನ್ನೂ ಜಾಸ್ತಿ ಆಯಿತು. ಮಹಾಲಕ್ಷ್ಮಿ ಎಲ್ಲವನ್ನೂ ಮಾಡ್ತಾರೆ. ವಿಶ್ವ ಸ್ಥಿತಿ ಪ್ರಳಯ ಸರ್ಗ ಮಹಾ ವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷಾಹ. ದೇವರೇ ಅನಿಸ್ಬಿಡ್ತು, ಆದರೆ ಯಾರಿಂದ ಬರಬೇಕು? ಯಶ ಕಟಾಕ್ಷ ಬಲವಾಸ್ತಿ, ಪರಮಾತ್ಮ ಕಟಾಕ್ಷ ಬೇಕು. ಪರಮಾತ್ಮ ಯಾರ ಕಟಾಕ್ಷನೂ ಬೇಡ, ಅಲ್ಲಿ ತಾರತಮ್ಯ ಬಂದಾಗ. ಅದು ಈ ದೇವರಿಗೆ ಆತ್ಮಶಕ್ತಿ, ಯಾರ ಅನುಗ್ರಹವೂ ಬೇಕಿಲ್ಲ. ಆತ್ಮ ಅಂದರೆ ಸ್ವರೂಪ, ಸ್ವರೂಪ ಶಕ್ತಿ ಹೊಂದಿದ್ದಾನೆ. ಆತ್ಮತಂತ್ರಂ ಸ್ವತಂತ್ರಂ, ಆತ್ಮಶಕ್ತಿ ಅಂದ್ರೆ ಒಂದೇ, ಆತ್ಮತಂತ್ರಂ ಸ್ವತಂತ್ರಂ. ಆತ್ಮತಂತ್ರಂ ತತ್ವ ಸಂಖ್ಯಾನ, ಸ್ವತಂತ್ರೋ ಭಗವ. ಸ್ವಾತಂತ್ರ ಆತ್ಮತ, ಆತ್ಮೀಯ ಸ್ವಕೀಯ, ಸ್ವಾಯುಜಕುಟ ಆತ್ಮಗೃಹ ಸ್ವಗೃಹ. ಸ್ವ ಅಂದರೆ ಆತ್ಮ, ದೇವರು ಸ್ವತಂತ್ರ, ಆತ್ಮತಂತ್ರ ಸ್ವತಂತ್ರ ತತ್ವ ಸಂಖ್ಯಾನ ಅರ್ಥ ಆಗುತ್ತೆ. ಅಲ್ಲಿ ಹೇಳಿದ ಪದ ಎಲ್ಲ ನೀನು ಪಡ್ಕೋಬೇಕಾಗ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಉಪಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರಂ, ಗೊತ್ತಾಯ್ತಾ? ತದಪೇಕ್ಷಂ ಪರತಂತ್ರಂ, ಹೀಗೆಲ್ಲ ನೆನ್ಪಾಡ್ಕೊಂಡ್ರೆ ಈ ಪದ ಅರ್ಥ ಆಗುತ್ತೆ. ತತ್ವ ಸಂಖ್ಯಾನ ಓದಿದ ಸ್ಟ್ರೆಂತ್ ಮೇಲೆ ಈ ಶ್ಲೋಕ ಭಾರಿ ಫರ್ಮಾಗಿ ಅರ್ಥ ಆಗುತ್ತೆ. ಸುಮ್ಮನೆ ಪದ ನೋಡೋದು ಬೇರೆ, ಅದು ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿತ್ತು, ಆದರೆ ಹೆತ್ತಿಕೊಂಡು ಮೀನಿಂಗ್ ಗೊತ್ತಿದ್ರೆ ಎಷ್ಟು ದೊಡ್ಡ ಪದ ಅಂತ ಗೊತ್ತಾಗ. ಸಂಯಮ ನಿಯಮನ, ಸಂಯಮನ ನಿಯಮ, ಯಮ ಸಂಯಮತಾಮಹಂ ನಿಯಮನ, ಕಂಟ್ರೋಲಿಂಗ್ ಕೆಪಾಸಿಟಿ ನಿಯಮನ, ಸೃಷ್ಟಿ ಸ್ಥಿತಿ ಲಯ ನಿಯಮನ, ಅದಕ್ಕೆ ಸಂಯಮ. ಅದೆಲ್ಲದರಲ್ಲೂ ಏನಿದೆ? ಆತ್ಮಶಕ್ತಿ ಇದೆ. ನಾಲ್ಕು ಹೇಳಿದ್ದಾರೆ, ಉಳಿದೆಲ್ಲ ಉಪಲಕ್ಷಣ. ತದ್ದು ಆತ್ಮತಂತ್ರಂ ಸ್ವತಂತ್ರಂ ಅಜಂ ಸರ್ವಜ್ಞಂ. ಪರಮಾತ್ಮ ಎಂಥವನಾಗಿದ್ದಾನೆ? ಅಜಂ ಸರ್ವಜ್ಞನಾಗಿದ್ದಾನೆ. ಅಜಂ ಅಂತ ಒಂದು, ಸರ್ವಜ್ಞ ಅಜನೂ ಆಗಿದ್ದಾನೆ, ಸರ್ವಜ್ಞನೂ ಆಗಿದ್ದಾನೆ. ದೇಹವತ ಇವ ಜ್ಞಾನೋತ್ಪತ್ತಿ ತಸ್ಯ ತದಭಾವಾತ್ ಸ್ವಜ್ಞಾನೇನೇವ ಸರ್ವಂ ಜಾನಾತಿ ಇತಿ ದೇಶತಃ ಕಾಲತೋ ಗುಣತಶ್ಚ ಅನಂತಂ. ದೇವರೇನಾಗಿದ್ದಾನೆ, ದೇವರೇನಾಗಿದ್ದಾನೆ, ಅನಂತಂ, ಅನಂತನಾಗಿದ್ದಾನೆ. ದ್ಯುಪತಿಭಿ ಅಲ್ಲೆಲ್ಲಿದೆ, ಅನಂತಂ ತಮ್ ಅಹಂ ಅಜಂ ಅನಂತಂ. ಅಜಂ ಹುಟ್ಟಿಲ್ಲ, ಅನಂತಂ ಸಾವಿಲ್ಲ, ಅಂತ ಅಂದರೆ ಸಾವು. ಅದಕ್ಕೆ ಸಂತತಂ ಚಿಂತೆಯೇ ಅನಂತಂ. ದೇವನ ಯಾವಾಗಲೂ ಏನಾದ್ರು ಚಿಂತನೆ ಮಾಡಬೇಕು, ನಾಶರಹಿತ ನಾಶರಹಿತ ಅಂತಲೇ ಚಿಂತನೆ ಮಾಡಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ಅನಂತಂ ಅದು ಕೂಡ ಏನು, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ಅನಂತ ಮೂರು ವಿಧ, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ಗುಣತಃ ಅನಂತ ಇರೋದು ಯಾರಿಗೆ, ದೇವ್ರಿಗೊಬ್ಬರಿಗೆ. ಮಹಾಲಕ್ಷ್ಮಿ ದೇಶತಃ ಇದೆ, ಕಾಲತಃ ಇದೆ, ಅದಕ್ಕೆ ಸಮಾನ ಅಂತ ಹೆಸರು ಬಂತು. ಉಳಿದವರಿಗೇನಿಲ್ಲ, ಯಾವುದಿಲ್ಲ, ದೇಶತಃ ಕಾಲತಃ, ದೇಶತಃ ವ್ಯಾಪ್ತಿನೂ ಇಲ್ಲ, ಕಾಲತಃ ವ್ಯಾಪ್ತಿನೂ ಇಲ್ಲ, ಗುಣತಃ ಅಂತೂ ಇಲ್ಲೇ ಇಲ್ಲ. ಹೀಗಾಗಿ ಅಣು, ಜೀವ ಅಣು ಆಗಿದ್ದರಿಂದ ದೇಶತಃ ವ್ಯಾಪ್ತಿ ಇಲ್ಲ. ಕಾಲತಃ ಇದೆ, ಎಲ್ಲ ಕಾಲದಲ್ಲಿ ಇರ್ತಾನೆ ಇದೆ, ಅದು ದೇಶತಃ ಇಲ್ಲ, ವ್ಯಾಪ್ತಿ ಹೊರಟೋಯ್ತು. ಮೂರು ಇರೋದು ಮಹಾಲಕ್ಷ್ಮಿಗೆ, 100% ಸಿಗೋ ದೇವರಿಗೊಂದೇ, ಗುಣತಃ ಅನಂತೆ ದೇವರಿಗೊಂದೇ. ಅಥವಾ ಗುಣತಶ್ಚ ಅನಂತಂ ದ್ಯುಪತಿ ಭೀ ಜ್ಞಾನಪತಿ ಭೀ ಅಜಶಂಕರಾಧ್ಯೈಹಿ ದುರಭಿಷಿತ ಸ್ತವಂ. ದೇವ್ರು ಎಷ್ಟು ದೊಡ್ಡವನು ಅಂದರೆ ಅವನಿಗೆ ಸಮನಾಗೋದು ಬೇಡ, ಅವನು ಸ್ತೋತ್ರ ಮಾಡೋ ಶಕ್ತಿನೂ ನಮಗಿಲ್ಲ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳು ಒಟ್ಟಾಗಿ ಸೇರಿದರೂ ಕೂಡ ಏನಾಗೋದಿಲ್ಲ, ದೇವರು ಸ್ತೋತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಇನ್ನು ಗುಣ ಹೊಂದಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ನೈವೋದಾಪುರ ಗೃಢಂತು ಅಂತಂ ಯದ್ಗುಣಾನ ಅಜಾದಯ ಆರ್ಥರು ಬಂತು. ಅಜಶಂಕರಾಧ್ಯೈಹಿ ದುರಭಿಸಿತ ಸ್ತವಂ, ಅದನ್ನು ಸಂಸ್ಥವೇ ನಾಸ್ಪಿ ಶಕ್ತಃ. ವಾಯುದೇವರು ಸ್ತೋತ್ರ ಮಾಡೋಕ್ಕೆ ಶಕ್ತಿ ಇಲ್ಲ, ವಾಯುದೇವರಿಗೆ ದೇವರು ಸ್ತೋತ್ರ ಲಕ್ಷ್ಮಿ ಸ್ತೋತ್ರ ಮಾಡೋಕ್ಕೆ ಶಕ್ತಿ ಇಲ್ಲ, ಲಕ್ಷ್ಮೀ ದೇವಿಗೆ ನಾರಾಯಣ ಸ್ತೋತ್ರ ಮಾಡೋಕ್ಕೆ ಶಕ್ತಿ ಇಲ್ಲ. ಇದು ಹೋಗ್ತಾ ಹೋದರೆ ಮೇಲ್ನವನ್ನು ಕೊಂಡಾಡೋ ಶಕ್ತಿ ಕೂಡ ನಮಗೆ ಇರೋದಿಲ್ಲ. ದ್ಯು ಶಬ್ದಕ್ಕೆ ಎರಡು ಅರ್ಥ, ಒಂದು ದ್ಯು ಅಂದರೆ ಪ್ರಕಾಶ, ಪ್ರಕಾಶ ಅಂದರೆ ಜ್ಞಾನ, ಗೊತ್ತಾಯ್ತಾ? ಅದಕ್ಕೆ ದ್ಯುಪತಿ ಅಂದರೆ ಜ್ಞಾನಪತಿ, ಜ್ಞಾನದ ಒಡೆಯರ್ ಅವರೆಲ್ಲ, ಅವ್ರ ಕೈಲಿ ಆಗೋ ಡಿಪಾರ್ಟ್ಮೆಂಟೇ ಅವ್ರದ್ದು, ಅವ್ರ ಕೈಲಿ ಆಗ್ತಾಯಿಲ್ಲ. ಅನಿಶ್ಚಿತ ಸ್ತುತಿ ಹೌದು, ಅವನು ಅದರಲ್ಲೂ ಸತ್ತರೂ ಕೂಡ ಅಷ್ಟು ಸಮ್ಮ ಎಕ್ಸ್ಟೆಂಟ್ ಅಷ್ಟು ಪೂರ್ತಿ ಮಾಡೋಕ್ಕೆ ಬಂದು ನಾವು ಮೇಲೆ ಎಷ್ಟು ಕಾಡುತ್ತೆ ನಮಗೀಗ, ಇನ್ನೂ ಯಾರು ತಲೆ ತಿರುಗಿ ಹೋಗ್ಬಿಡುತ್ತೆ, ನೋಡೋಕ್ಕಾಗೋದಿಲ್ಲ. ಅದು ನೋಡಿದ್ರಲ್ಲೂ ತಾರತಮ್ಯ ಇದೆ. ಈ ಪಕ್ಷಿಗಳು ಎಷ್ಟು ಹಾರುತ್ತೆ, ಸೊಳ್ಳೆನೂ ಹಾರುತ್ತೆ, ಇದು ಹಾರುತ್ತೆ, ಗುಬ್ಬಿನೂ ಹಾರುತ್ತೆ, ಗರುಡ ಹಾರುತ್ತಾರೆ, ಅದು ಎಷ್ಟು ಮೇಲೆ ಆಗಿಬಿಡ್ತಾರೆ. ಅಲ್ಲಿ ತಾರತಮ್ಯ ಇದೆ, ಹಾರುವಿಕೆಯಲ್ಲೂ ತಾರತಮ್ಯ ಇದೆ. ಕೆಲವು ಹಾರಕ್ಕೆ ಬರೋದೇ ಇಲ್ಲ, ಅದು ಬೇರೆ, ಹಾರಕ್ಕೆ ಬರೋದ್ರಲ್ಲೂ ಸಮಾನವಾಗಿ ಬರೋದಿಲ್ಲ. ಮತ್ತು ಯಾವ ಕಾಲಕ್ಕೂ ಇಲ್ಲ, ಸ್ವಲ್ಪ ಹೊತ್ತಾದಮೇಲೆ ಕೆಳಗೆ ಇಳಿದ್ಬಿಡ ಸುಸ್ತಾಗಿ. ಸ ಉಪಚಿತ ನವಶಕ್ತಿ ಸ್ವ ಆತ್ಮನ್ ಉಪರಚಿತ ಸ್ಥಿರ ಜಂಗಮ ಪಾಲನಾಯ. ಇನ್ನೇನಿದೆ ತಿಭಿ, ಕೊನೆಯದು ಆ ಸ್ತೋತ್ರ ಆದ್ಮೇಲೆ ಮುಂದಿನ ಶ್ಲೋಕ. ಅಲ್ಲಿಗೆ ಪರಮಾತ್ಮ ಅಚ್ಯುತ ಮಾಯಾ ನಿಮಿತ್ತ ಚ್ಯುತಿರಹಿತಂ, ಮಾಯಾ ನಿಮಿತ್ತ ಮೊದಲಾದ ಯಾವುದೇ ನಿಮಿತ್ತದಿಂದ ದೇವರಿಗೇನಾಗಿಲ್ಲ, ಚ್ಯುತಿ ಇಲ್ಲ. ಬ್ರಹ್ಮನಿಗೆ ಅವಿದ್ಯಾ ನಿಮಿತ್ತ ಚ್ಯುತಿ ಹೇಳಿಬಿಡ್ತಾರೆ ಅದ್ವೈತಿಗಳು, ಅವಿದ್ಯೆಯಿಂದಾಗಿ ಬ್ರಹ್ಮ ಜೀವನ ಆಗಿಬಿಡ್ತಾನೆ ಅಂತೇಳಿ. ಅದಿಲ್ಲೇ ಇಲ್ಲ, ಅದು ಅಚ್ಯುತತ್ವ ಹೋಯ್ತಲ್ಲ ಅಲ್ಲಿಗೆ, ಅಚ್ಯುತ ಹೇಗಾಗ್ತಾನೆ ದೇವರಾಗ. ಉಪಚಿತ ನವಶಕ್ತಿ ಸ್ವ ಆತ್ಮನ್ ಉಪರಚಿತ ಸ್ಥಿರ ಜಂಗಮ ಪಾಲನಾಯ. ನೆಕ್ಸ್ಟ್ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸುರ ಋಷಭಾಯ ನಮಃ ಸನಾತನಾಯ. ಉಪಚಿತ ನವಶಕ್ತಿ ಸ್ವ ಆತ್ಮೈ ಉಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತಃ ಉಪಲಬ್ಧಿ ಮಾತ್ರ ಧಾಮ್ನೇ, ಅಥವಾ ಭಗವತೇ ಉಪಲಬ್ಧಿ ಮಾತ್ರ ಧಾಮ್ನೇ ಸುರ ಋಷಭಾಯ ನಮಃ ಸನಾತನಾಯ. ಕೊನೆಯ ಪದ ಅಕ್ಷರ ಏನಂತಿದೆ, ಯ. ಮೊದಲನೇ ಅಕ್ಷರ ಏನು, ಜ, ಜನ್ಮಾದ್ಯಶಯತಃ. ಅದು ಭಾಗವತಕ್ಕೇನಂತ ಹೆಸರಿದೆ, ಜಯ. ಫಸ್ಟ್ ಟು ಲಾಸ್ಟ್ ಜಯ, ಜಯಿಂದ ಶುರುವಾಗಿ ಯಾವ ಮೊದಲೇ ಬಂದಿದೆ, ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ಇದಕ್ಕೂ ಜಯ ಅಂತ ಹೆಸರಿದೆ ಅಂತ, ಎಲ್ಲ ಪುರಾಣಕ್ಕೂ ಜಯ ಅಂತ ಹೆಸರಿದೆ. ಫಸ್ಟ್ ಮೂರ್ತಿ ಜಯ ಅಂತ ಹೆಸರು ಮಹಾಭಾರತಕ್ಕೆ, ಜಯೋ ನಾಮ ಇತಿಹಾಸೋ ಎಂ, ಅದಕ್ಕೆ ಅನುಗುಣವಾಗಿರೋದ್ರಿಂದ ಉಳಿದೆಲ್ಲವಕ್ಕೂ ಜಯ ಅಂತ ಕರೀತಾರೆ. ಈ ಅರ್ಥದಲ್ಲೂ ಜಯ ಇದಕ್ಕೆ, ಜಯ. ಉಪಚಿತ ನಮಶಕ್ತಿ ಭೀ, ಎಲ್ಲಿ ಇನ್ನೊಂದು ಜಯ ಇದೆ, ಹೌದು ಅಲ್ಲ. ಕೊನೆ ಶ್ಲೋಕ ಅಂದರೆ ಮಹಾಭೂತು, ಇವರು ಶುಕಾಚಾರ್ಯ ಹೇಳಿದ್ದು ಸೂತ ಪುರಾಣ ಕೇಳಿದ್ರೆ ಮುಗೀತು. ಈಗ ಮುಂದೆ ಅವರ ಈ ವಿಷಯ ಬಿಟ್ಟು ಬೇರೆ ವಿಷಯ ಮುಕ್ತಾಯ, ಭಾಗವತದ ಮಹಿಮೆ ಹೇಳಿ ಮುಕ್ತಾಯ ಮಾಡ್ತಾರೆ. ಭಾಗವತದ ಮಹಿಮೆ ಗ್ರಂಥ ಡಿಸ್ಕನೆಕ್ಟ್ ಆಗೋದ್ರಿಂದ ಇಲ್ಲಿ ಗ್ರಂಥ ಮುಗಿದಾಗ ಲೆಕ್ಕ. ಅದಕ್ಕೆ ಬರಿಬೇಕಾದ್ರೂ ಕೂಡ ವ್ಯಾಖ್ಯಾನಕಾರರು ಇಲ್ಲೊಂದು ಸ್ವಲ್ಪ ಮುಗಿಸಿ ಅಲ್ಲೊಂದು ಸ್ವಲ್ಪ ಮುಗಿಸ್ತಾರೆ, ಮತ್ತೆ ಎರಡಕ್ಕೂ ಇದೆ. ಅಲ್ಲಿಗೆ ನಾಳೆ ದಿವಸ ಶ್ಲೋಕ ಕೊನೆ ಶ್ಲೋಕ ಓದಿ ಮುಗಿಸೋಣ, ಇನ್ನೂ ಕೆಲವು ಉಳಿಯುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಆನಂದ ತೀರ್ಥ ಬರದೆ ದಾನವಾರಣ್ಯ ಭಾವಕೆ ಜ್ಞಾನದಾಯಿನಿ ಸರ್ವೇಶೇ.